ಜಯತಿ ಹರೇರಚಿಂತ್ಯ ಸರ್ವದೇವೈಕ್ಯವಂದ್ಯ ಪರಮಗುರುರಭೀಷ್ಟಾ ವಾಪ್ಸಿದ ಸಜ್ಜನಾನಾಂ ನಿಖಿಲ ಗುಣಗಣಾರ್ನೋ ನಿತ್ಯ ನಿರ್ಮುಕ್ತ ದೋಷಃ ಸರಸಿಜನಯನೋಸೌ ಶ್ರೀಪತಿರ್ಮಾನದೋನಃ ಜಯತ್ಯಜೋ ಅಖಂಡ ಗುಣೋರುಮಂಡಲಃ ಸದೋದಿತೋ ಜ್ಞಾನಮರೀಚಿ ಮಾರಿ ಸ್ವಭಕ್ತ ಹಾರ್ದೋಚ್ಯ ತಮೋ ನಿಹಂತ ವ್ಯಾಸಾವತಾರೋ ಹರಿರಾತ್ಮ ಭಾಸ್ಕರ ಜಯತ್ಯಜೋ ಅಕ್ಷೀಣ ಸುಖಾತ್ಮಬಿಂಬ ಸ್ವೈಶ್ವರ್ಯ ಕಾಂತಿ ಪ್ರತತ ಸದೋದಿತ ಸ್ವಭಕ್ತ ಸಂತಾಪ ದುರಿಷ್ಟ ಹಂತ ರಾಮಾವತಾರೋ ಹರಿಶ ಚಂದ್ರಮ ಜೇತ್ಯ ಸಂಖ್ಯೋರು ಬಲಾಂಬುಪೂರೋ ಗುಣೋಚ್ಚರತ್ನಾಕರ ಆತ್ಮವೈಭವ ಸದಾ ಸದಾತ್ಮಜ್ಞ ನದೀವಿರಾಪ್ಯ ಕೃಷ್ಣಾವತಾರೋ ಹರಿರೇಕ ಸಾಗರ ಯದಿತಂ ತವ ಭಕ್ತಾನಂ ಅಸ್ಮಾಕಂ ನೃಹರೇ ಹರೇ ತದಾಸು ಕಾರ್ಯಂ ಕಾರ್ಯಜ್ಞ ಪ್ರಳಯರ್ಕ ಆಯಿತ ಪ್ರಭ ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಅಪಣಿಸಿ ಕೇಳುವ ಪರಮ ಭಗವತ್ ಭಕ್ತರಿದನಾದರದಿ ಕೇಳುವುದು ಆದರದಿ ಕೇಳುವುದು. ಇಲ್ಲಿ ನಾವು ಧ್ಯಾನ ಪ್ರಕ್ರಿಯಾ ಸಂಧಿಯನ್ನು ಇದನ್ನ ಕರೀತಾರೆ. ಅಥವಾ ಈ ಒಂದು 32 ಪದ್ಯಗಳು ಇಲ್ಲಿ ಇದೆ, ಕೊನೆಯೇ 32ನೇ ಕನ್ಕ್ಲೂಷನ್ ಉಪಸಂಹಾರ ಅಂತ ಹೇಳ್ತೀವಲ್ಲ, ಉಪಸಂಹಾರದಲ್ಲಿ ನೀವು ನೋಡಿದ್ರ ಅಲ್ಲಿ ಈ ವಿಧದ ಜಂಗಮ ಸ್ಥಾವರ ಜೀವರೊಳು ಸ್ಥಾವರ ಜಂಗಮ ಜೀವರೊಳು ಪರಿಪೂರ್ಣನು ಎಂದು ಅರಿಯದಿಹ ಮಾನವರು ಅಂತ ಅಲ್ಲಿ ಸ್ಥಾವರ ಜಂಗಮದಲ್ಲಿ ದಟ್ ಇಸ್ ಅ ಕನ್ಕ್ಲೂಷನ್ ಆಗಿದೆ. ಸೊ ಅದಕ್ಕೆ ಇದಕ್ಕೆ ಸ್ಥಾವರ ಜಂಗಮ ಸಂಧಿ ಅಂತಾನು ಇದಕ್ಕೆ ಹೇಳ್ತಾರೆ. ಸೊ ಎರಡು ಇದೆ. ಸೊ ಧ್ಯಾನಕ್ಕೇನು ಸ್ಥಾವರ ಜಂಗಮಕ್ಕೇನು ಏನು ಅಂದ್ರೆ, ಫಸ್ಟ್ ಮೋಸ್ಟ್ ಆಫ್ ಅಪ್ ಟು ಒಂದು ಸುಮಾರು ಒಂದು ಐ ಕ್ಯಾನ್ ಸೇ ಈವನ್ 20 ಪದ್ಯಗಳಲ್ಲಿ ಧ್ಯಾನದ ವಿಷಯಗಳು, ಧ್ಯಾನಕ್ಕೆ ಧ್ಯಾನದಲ್ಲಿ ಭಗವಂತನನ್ನ ನೆಲೆಗೊಳಿಸಿ ಅಲ್ಲಿ ಚಿಂತನೆ ಮಾಡುವಂತ ಧ್ಯಾನಕ್ಕೆ ಪ್ರಶಸ್ತಿ ಕೊಟ್ಟು ಧ್ಯಾನದಲ್ಲಿ ಇರಬೇಕಾದ ಆ ರೂಪ ಅದನ್ನ ಕೊಟ್ಟಿದ್ದಾರೆ. ಸೊ ಅದಕ್ಕೆ ಧ್ಯಾನ ಪ್ರಕ್ರಿಯೆ ಅಂತ ಕೊಟ್ಟಿದ್ದಾರೆ. ಅದು ಆದ ಮೇಲೆ ಅದು ಸಾಧನೆ, ಆ ಧ್ಯಾನವನ್ನ ಧ್ಯಾನ ಮಾಡುತ್ತಾ ಹೇಗೆ ಅದನ್ನ ಮಾಡಬೇಕು ಅಂಬೋ ವಿಧಿ ವಿಧಾನಗಳನ್ನ ಹೇಳಿದ್ದಾರೆ. 20 ಸೆಕೆಂಡ್ 32 ಪದ್ಯಗಳಲ್ಲಿ ಅದನ್ನ ಹೇಳಿದ್ದಾರೆ. ಸೊ ಅದನ್ನ ಇಟ್ಟುಕೊಂಡು ಸ್ಥಾವರ ಜಂಗಮ, ಸೊ ಇದು ಧ್ಯಾನ, ಸೊ ಹೀಗೆ ಮಾಡಿದ್ದಾರೆ. ಮತ್ತು ಇನ್ನೊಂದು ಕಡೆಯನ್ನು ನಮ್ಗೆ ಬರುತ್ತೆ, ಇನ್ನೊಂದು ಕಡೆ ಇದನ್ನ ಮಹಾತ್ಮೆ ಏನು ಅಂದ್ರೆ, ಇದು ಗರುಡ ಪುರಾಣದಲ್ಲಿ, ಇದು ಬನಂಜಿ ಆಚಾರ್ಯ ಹೇಳಿದ್ದು. ಗರುಡ ಪುರಾಣದಲ್ಲಿ ಹೇಳುವಾಗ ಅಲ್ಲಿ ಏನ್ ಹೇಳ್ತಾರಂದ್ರೆ, ಅಲ್ಲಿ ಹೇಳ್ತಾರ ತೀರ್ಥ, ಅದು ಫಸ್ಟ್ ಗರುಡ ಪುರಾಣ ಅಂದ್ರೆ ನಾವು ಎಲ್ಲ ಒಂದು ಪ್ರೇತಕಾಂಡ ಬ್ರಹ್ಮಕಾಂಡ ಅದನ್ನೇ ನಾವು ಚಿಂತನೆ ಮಾಡ್ತೀವಿ. ಬಟ್ ಆಕ್ಚುಲಿ ಗರುಡ ಪುರಾಣದಲ್ಲಿ ಮೇಜರ್ ಪೋರ್ಷನ್ ಇಸ್ ಆಚಾರ ಕಾಂಡ ಅಂತ ಇದೆ. ಆಚಾರವನ್ನೇ ಹೇಗೆ ಆಚರಣೆ ಮಾಡಬೇಕು ಎಂಬುದನ್ನ ಅದು ಹೇಳುತ್ತೆ. ಸೊ ಅದು ಆಲ್ಮೋಸ್ಟ್ ಲೈಕ್ 200+ ಅಧ್ಯಾಯ ಇರ್ಬೋದು, ಅಷ್ಟು ವಿಸ್ತಾರವಾಗಿ ಅಲ್ಲಿ ಕೊಟ್ಟಿದ್ದಾರಂತೆ. ಅಲ್ಲಿ ಸುಮಾರು ಒಂದು ಸೆವೆರಲ್ ಅಧ್ಯಾಯ 20-30-40 ಅಧ್ಯಾಯಗಳು ಈ ತೀರ್ಥಕ್ಷೇತ್ರದ ಮಹಿಮೆಯನ್ನೇ ಹೇಳ್ತಾ ಬಂದು ಕೊನೆಯಲ್ಲಿ ಕನ್ಕ್ಲೂಷನ್ ಆಫ್ ದಟ್ ಎಲ್ಲ ಹೇಳಿ ಕೊನೆ ಮಾಡುವಾಗ ಬ್ರಹ್ಮಜ್ಞಾನಂ ಪರಂ ತೀರ್ಥಂ, ಎಲ್ಲ ತೀರ್ಥವು ಹೇಳಿ ಆ ತೀರ್ಥಕ್ಕೆ ಹೋಗಿ ಈ ಸ್ನಾನ ಮಾಡಿ ಈ ತೀರ್ಥಕ್ಕೆ ಅಂತ ಹೇಳಿ ಬ್ರಹ್ಮನನ್ನ ಧ್ಯಾನ ಮಾಡೋದೇ ಶ್ರೇಷ್ಠವಾದ ತೀರ್ಥ. ದೆನ್ ಅದಕ್ಕೆ ಕ್ವಶನ್ ಬರುತ್ತೆ, ಬ್ರಹ್ಮಧ್ಯಾನ ಮಾಡೋದೇ ಪರಮ ತೀರ್ಥ ಆದ್ರೆ ಇಷ್ಟು ಅಧ್ಯಾಯದಲ್ಲಿ ಯಾಕೆ ಅಲ್ಲಿ ಹೋಗು ಇಲ್ಲಿ ಹೋಗು ಅಂತ ಹೇಳಿದಿರಂದ್ರೆ, ಪರ ಕಾಮನ್ ಮ್ಯಾನ್ ನಮ್ಮಂತವ್ರು ಇರೋರಿಗೆ ಏನಪ್ಪ ಕೂತು ಧ್ಯಾನ ಮಾಡು ಅಂದ್ರೆ ಅಷ್ಟು ಮನಸ್ಸೆ ಏನ್ ಧ್ಯಾನದಲ್ಲಿ ಏನಾಗ್ಬಿಡತ್ತೆ, ಬಿಕಾಸ್ ದಟ್ ವ್ಯಾಲ್ಯೂ ಆರ್ ಹೌ ಟು ಡೂ ಎಂಬುದು ನಮ್ಗೆ ಗೊತ್ತಾಗೋದಿಲ್ಲ. ಧ್ಯಾನದ ಮಹಿಮೆ ನಮ್ಗೆ ಗೊತ್ತಾಗೋದೇ ಇಲ್ಲ. ಇನ್ಸ್ಟೆಡ್ ಅಲ್ಲಿ ಒಂದು ಭಾಗೀರಥಿ ಪ್ರಯಾಗ ಇದೆ, ಅಲ್ಲಿ ಹೋಗಿ ನೀನು ಇದು ಮಾಡು ಅಂದ್ರೆ ತುಂಬಾ ಭಯಭಕ್ತಿ ಇದೆ. ಯಾಕಂದ್ರೆ ದೂರ ಇರೋದ ಮೇಲೆ ನಮ್ಗೆ ಮೋಹ ಜಾಸ್ತಿ ಇರುತ್ತೆ, ಹತ್ತಿರ ಇರೋದು ಹೇಳಿದ್ರೆ ಏನೋ ಒಂದು ತಿರಸ್ಕಾರ, ನಮ್ಮ ಮನಸ್ಸು ಅದು ತಿರಸ್ಕರಿಸುತ್ತ. ಸೊ ಮನಸ್ಸು ಮಾಡೋದು ಏನೋ ಒಂದು ಧ್ಯಾನ, ಬೇಗ ಬೇಗ ಒಂದು 10 ನಿಮಿಷ ಮಾಡಿಬಿಟ್ಟು ಹೊರಗೆ ಎಲ್ಲ ಹೋಗ್ಬೇಕು ಅಂತ ಅದಕ್ಕೆ ತಿರಸ್ಕಾರ ಭಾವ ನಮ್ಮ ಮನಸ್ಸಲ್ಲಿ ಇರುತ್ತೆ. ಸೊ ಮನಸ್ಸಲ್ಲಿ ಅದಕ್ಕೆ ತಿರಸ್ಕಾರ ಭಾವ ಇರುವ ಕಾರಣದಿಂದ ಆ ತಿರಸ್ಕಾರ ಭಾವವನ್ನು ಹೋಗಬೇಕು, ಅದಕ್ಕೆ ಅಲ್ಲಿ ಹೋಗು ಇಲ್ಲಿ ಹೋಗು ಅಂತ ಹೇಳ್ತಾರೆ. ಅಂದ್ರೆ ನಮ್ಗೆ ಈ ಬ್ರಹ್ಮ ಧ್ಯಾನವೇ ಪರಂ ತೀರ್ಥಂ ಅಂತ ಗೊತ್ತಾದ ಮೇಲೆ ನಾವು ಯಾವ ತೀರ್ಥ ಯಾತ್ರೆ ಮಾಡಬಾರ್ದ ಅಂದ್ರೆ ಹಾಗಲ್ಲ. ಇಲ್ಲಿ ಮಾಡೋದು ಅಲ್ಲಿ ಅಲ್ಲಿ ಭಾಗ್ಯತೆ ಆ ಜಾಗಕ್ಕೆ ಹೋಗಿ ಒಂದು ಏನು ಒಂದು ದಿವಸ ಇರ್ತೀವೋ ಏನೋ ಅಲ್ಲಿ ಪೂರ್ತಿ ಅಲ್ಲಿ ಮನಸ್ಸನ್ನ ಇಟ್ಟು ಅದು ಮಾಡೋದು ಅಸಾಧ್ಯವಾದದ್ದು. ಯಾಕೆಂದ್ರೆ ಅದಕ್ಕೆ ಜ್ಞಾನ ಮುಖ್ಯ ಆಗತ್ತೆ. ನಾವು ಅಟ್ಬೆಸ್ಟ್ ಏನ್ ಮಾಡ್ತೀವಿ, ತೀರ್ಥಕ್ಕೆ ಆ ಕ್ಷೇತ್ರ ನದಿಯಲ್ಲಿ ಹೋಗಿ ಸ್ನಾನ ಮಾಡ್ಲಕ್ಕೆ ಮುಂಚೆ ಒಂದು ಹಾಫ್ ಅನ್ ಅವರ್ ಮಾಡೋವಾಗ ಕೃಷ್ಣ ಕೃಷ್ಣ ಅದು ಏನ್ ಮಾಡ್ತೀವೋ ಆ ಸಂಕಲ್ಪ ಇದು ಮಾಡಿ ಅಷ್ಟೇ ಮಾಡ್ತೀರಿ. ಆಮೇಲೆ ಆ ದರ್ಶನ ಊಟ ತಿಂಡಿ ಇದು ಅದು ನಮ್ಮ ಟ್ರೈನು ಅದು ಇದು ಇದೆಲ್ಲ ನೋಡ್ಕೊಳ್ತಾ ಹೋಗ್ಬಿಡ್ತೀವಿ. ಅಲ್ಲಿ ಇರೋ ಟೈಮ್ ವೆರಿ ಫ್ಯೂ. ಅಲ್ಲಿ ನಾವು ಮಾಡ್ತೀವೋ ಇಲ್ಲವೋ ಗೊತ್ತಿಲ್ಲ. ವೆನ್ ವಿ ಆಕ್ಚುಲಿ ಡೂ ಇಟ್, ಬಾಯಿಂದ ಹೇಳ್ತಾ ಇರ್ಬೋದು, ಮನಸ್ಸು ಗ್ರಹಿಸೋದೇ ಇಲ್ಲ ಅಲ್ಲಿ. ಸೊ ಹಾಗೆ ಮಾಡೋರ ಜೊತೆಲಿ ಕಂಪೇರ್ ಮಾಡಿದ್ರೆ ಬ್ರಹ್ಮ ಧ್ಯಾನಂ ಪರಂ ತೀರ್ಥಂ ಆಗುತ್ತೆ. ಬ್ರಹ್ಮವನ್ನ ಧ್ಯಾನ ಮಾಡೋದು ಮಚ್ ಬೆಟರ್ ದನ್ ಅದಾಗ್ತದೆ. ಆನ್ ದ ಅದರ್ ಹ್ಯಾಂಡ್ ಇದನ್ನ ತಿಳ್ಕೊಂಡು ಬ್ರಹ್ಮ ಧ್ಯಾನಂ ಪರಂ ತೀರ್ಥಂ ಅಂತ ತಿಳ್ಕೊಂಡು ಆ ಕ್ಷೇತ್ರಕ್ಕೆ ಹೋಗಿ ಮೂರ್ ಲೌಕಿಕ ಮಾತುಗಳನ್ನ ಬಿಟ್ಟು ವಿಧಿಗಳನ್ನ ಪಾಲನೆ ಮಾಡಿ ಮನಸ್ಸನ್ನ ದೇವರ ಅಲ್ಲಿನೂ ಧ್ಯಾನವೇ ಧ್ಯಾನ ಸಹಿತವಾಗಿ ಆ ಸ್ನಾನ ಮಾಡಿದ್ರೆ ಇನ್ನೂ ಜಾಸ್ತಿ ಫಲ ಬರುತ್ತೆ. ಧ್ಯಾನಕ್ಕೆ ಫಲ ತೀರ್ಥಕ್ಷೇತ್ರ ವಿಶೇಷದಿಂದಲೂ ಬರುತ್ತೆ. ಸರಿ, ಹೀಗೆ ಅದಾಗತ್ತೆ ಅಂತೇಳಿ ಆಮೇಲೆ ಎಲ್ಲಾ ತೀರ್ಥ ಹೇಳಿ ಇದನ್ನ ಹೇಳ್ತಾರೆ. ಒಂದು ನಾಲ್ಕೈದು ತೀರ್ಥದಲ್ಲಿ ಸ್ನಾನ ಆಗಿನ ಮಾಡಿದ್ದರೆ ನಮ್ಗೆ ಪಾಪಗಳು ಕಾಲೇನ ಪಾಪಗಳು ಹೋಗಿ ಒಂದು ಸತ್ಸಂಗ ಸಿಕ್ಕಿ ಅವರ ಮೂಲಕವಾಗಿ ತಿಳ್ಕೊಂಡು ಪುನಃ ನಮಗೆ ಒಂದು ಶಾಸ್ತ್ರ ಅಧ್ಯಯನ ಮಾಡುವ ಒಂದು ಒಂದು ದೇವರು ಅದನ್ನ ಒದಗಿಸಿಕೊಟ್ಟು ಅದು ಮೂಲಕವಾಗಿ ಹೀಗೆ ಇದಕ್ಕೇನು ನೋಡಿ 10 ಸಂಧಿ ಆದ ಮೇಲೆ ಧ್ಯಾನ ಪ್ರಕ್ರಿಯೆಯನ್ನ ಶುರು ಮಾಡಿದ್ದಾರೆ. 10 ಸಂಧಿ ಇದಕ್ಕೆ ಫೌಂಡೇಶನ್. ಆ 10 ಸಂಧಿಯನ್ನ ನಾವು ಆ ಒಂದು ಪಠನ ಮಾಡುವ ಮೂಲಕವಾಗ ಅರ್ಥ ಚಿಂತನೆ ಮಾಡುವ ಮೂಲಕವಾಗ ಅನೇಕ ಪಾಪಗಳು ಬೈ ದಟ್ ಟೈಮ್ ನಮ್ಗೆ ಹೋಗ್ಬಿಡತ್ತ. ಅದು ಹೋದ ಮೇಲೆ ಧ್ಯಾನ ನಮ್ಗೆ ಅನುಕೂಲ ಆಗತ್ತ ಅಂತ ಇಲ್ಲಿ ಧ್ಯಾನವನ್ನ ಹೇಳ್ತಾ ಇದ್ದಾರೆ. ನಾವು ಫಸ್ಟ್ ಒಂದು 15 ವರ್ಷಿಗೆ ಒಂದು ಸ್ಥೂಲವಾದ ಮೀನಿಂಗ್ ಈ ಸಂಧಿಸಾರ ಅಂತ ನೋಡಿದ್ವಿ. 16ನೇದಲ್ಲಿ ಏನ್ ಹೇಳ್ತಾರಂದ್ರೆ ಭಗವಂತ ಈ ಧ್ಯಾನ ಮಾಡೋದು ಎಷ್ಟು ಇಂಪಾರ್ಟೆಂಟ್ ಅಂದ್ರೆ ಧ್ಯಾನದಲ್ಲಿ ಯು ಗೋ ಇನ್ವರ್ಡ್ಸ್ ಧ್ಯಾನಕ್ಕೆ ಅದಕ್ಕೆ ಇನ್ನೊಂದು ಕಡೆನೂ ಹೇಳ್ತಾರೆ. ಇದಕ್ಕೆ ಧ್ಯಾನೋಪಾಸನಾ ಸಂಧಿ ಧ್ಯಾನ ಪ್ರಕ್ರಿಯಾ ಸಂಧಿ ಅಂತ ಯಾಕೆ ಹೇಳ್ತಾರೆ ಅಂದ್ರೆ ಕೂತು ಧ್ಯಾನ ಅಂಬುದು ಇದು ಚಿಂತನಾ ರೂಪವನ್ನ ಹೇಳ್ತಾ ಇಲ್ಲ. ಚಿಂತನಾರೂಪ ಹೌದು, ಬಟ್ ಮೋರ್ ದನ್ ದಟ್ ಇಲ್ಲಿ ಸ್ಟ್ರೆಸ್ ಏನ್ ಕೊಡ್ತಾ ಇದ್ದಾರಂದ್ರೆ ನಾವು ಕೂತು ಮಾಡುವಂತ ಆಸನ ಪ್ರಾಣಾಯಾಮ ಸಹಿತ ಆ ಅಂಗದಿಂದ ಸಹಿತವಾದ ಧ್ಯಾನವನ್ನು ಹೇಳ್ತಾ ಇದ್ದಾರೆ. ಅದು ಮಾಡದೇ ಇರೋವಾಗ ಚಿಂತನೆ ಅಂತೂ ಇದ್ದೇ ಇದೆ. ಸೊ ಇಲ್ಲಿ ಮಾಡೋವಾಗ ಆರಾಗೆ ಯುಗೋ ಇಂಟರ್ನಲ್ ಹೋದಾಗ 16th 17th ಏನ್ ಹೇಳ್ತಾರಂದ್ರೆ ಆವಾಗ ಚಿಂತನೆ ಯು ಆರ್ ಫೋಕಸಿಂಗ್ ಇನ್ಸೈಡ್. ಅದು ಧ್ಯಾನ ಮಾಡ್ಲಕ್ ಮುಂಚೆ ನಾವು ಈ ನ್ಯಾಸಗಳನ್ನು ಇಟ್ಟುಕೊಂಡು ಬಿಡ್ತೀವಿ. ನ್ಯಾಸದಲ್ಲಿ ಏನು ಮಾಡ್ತೀವಿ, ಏನೋ ಏನೋ ತತ್ವನ್ಯಾಸ ಮಾಡ್ತಿರೋ, ಮಾತೃಕಾನ್ಯಾಸ ಮಾಡ್ತೀವೋ, ಅಥವಾ ಈ ಒಂದು ಕೃಷ್ಣ ಮಂತ್ರ ಮಾಡೋವಾಗ ಈ ಒಂದು ನ್ಯಾಸ ಮಾಡ್ಕೊಳ್ತೀವಿ, ಅಂಗನ್ಯಾಸ ಮುಂತಾದ ಮಾಡ್ಕೊಂಡಿರ್ತಿರ್ಲ, ಆವಾಗ ಏನ್ ಬೇಸಿಕಲಿ ಮಾಡ್ತೀರಾ? ಆ ದೇವರ ರೂಪಗಳು ನನ್ನ ದೇಹದಲ್ಲಿ ಇದ್ರನು ಆ ಹೊರಗೇನೋ ಇದ ಒಳಗೇನೋ ಇದ ಬಿಂಬನಾಗಿದ ಈ ಬಿಂಬ ರೂಪಿ ಈ ಸ್ಥೂಲ ದೇಹದಲ್ಲಿ ಇಲ್ಲಿ ಸ್ಥಾಪನೆ ಆ ಪ್ರಾಣ ಪ್ರತಿಷ್ಠಾನ ಹೇಗೆ ಹೊರಗೆ ಮಾಡ್ತಾರೋ ಹಾಗೆ ದೇವಸ್ಥಾನದಲ್ಲಿ ಆ ಒಂದು ಬರೀ ಕಲ್ಲಿನ ವಿಗ್ರಹ ಇದನ್ನು ಅದಕ್ಕೆ ಆ ಒಂದು ಆವಾಹನ ಮುಂತಾದೆಲ್ಲ ಮಾಡ್ತಾರೋ ಅದು ಸ್ಥಾಪನೆ ಮಾಡ್ತಾರೋ ಹಾಗೆ ಇಲ್ಲಿ ನ್ಯಾಸ ಅಂದ್ರೆ ಚಂದಾಗ ಸ್ಥಾಪನೆ ನಮ್ಮ ದೇಹದಲ್ಲಿ ನೀನೆಲ್ಲ ಇದ್ದಿ ಈ ನೆನಪನ್ನ ಕೊಡು ಇಲ್ಲಿ ಇದ್ದಿ ಎಂಬ ಚಿಂತನೆಯಿಂದ ಮಾಡೋದು. ಸೊ ಏನಾಯ್ತು ಇವಾಗ ನಮ್ಮ ದೇಹದಲ್ಲಿ ಒಂದು ಅನೇಕ ಹಿಂದೆ ತತ್ವನ್ಯಾಸ ಮಾಡಿದ್ರೆ ಮಾತೃಕಾನ್ಯಾಸ ಮಾಡಿದ್ರೆ ಎಷ್ಟು ಸ್ಥಳಗಳು ಬಂತು, ಇಷ್ಟೂ ಸ್ಥಳಗಳಲ್ಲಿ ಇಷ್ಟೂ ರೂಪ ವಿಶೇಷ ಒಂದೊಂದು ರೂಪಕ್ಕೇನ ಒಂದೊಂದು ಆಯ್ದ ಅದೆಲ್ಲ ನಾವು ಚಿಂತನೆ ಮಾಡಲ್ಲ, ಬಟ್ ರೂಪ ವಿಶೇಷ ಅಂಬೋದಿದೆ. ಈ ರೂಪ ವಿಶೇಷದಿಂದ ಇಷ್ಟು ರೂಪದಿಂದ ಅವನು ಸಾಕ್ಷಾತ್ತಾಗ ಅಲ್ಲಿ ನಿಂತಿದ್ದಾನೆ. ನಿಂತಿ ಆ ಒಂದು ನಾನಾರು ಅದಕ್ಕೆ ಹೇಳ್ತಾರೆ ಆ ಹಾಗೆ ನಿಂತಿದ್ದಾನೆ ಅಂದ್ರೆ ಪುರಾಣ ಪುರುಷ ಅಂದ್ರೆ ಪುರಾಣ ಪುರುಷ ಅಂದ್ರೆ ಈವಾಗ ಆವಾಗ ಅಂತಿಲ್ಲ, ಈ ದೇಹ ಕೊಟ್ಟಾಗ ಕೊಡೋವಾಗಲೂ ನಿಂತಿದ್ದಾನೆ ಅಂತ ಮಾತ್ರ ಅಲ್ಲ, ಈ ದೇಹಕ್ಕೆ ಹಿಂದೆ ನಮ್ಗೆ ಇರುವಂತ ಅನೇಕ ಅನಿರುದ್ಧ ದೇಹ ಸ್ಥೂಲ ದೇಹ ಆಮೇಲೆ ಸ್ವರೂಪ ದೇಹ ಎಲ್ಲ ಸ್ವರೂಪ ದೇಹದಿಂದ ಬರುತ್ತೆ. ಇಲ್ಲಿ ಬರುವಾಗ ಬೇರೆ ಬೇರೆ ಆಕಾರ ವಿಶೇಷ ಇರ್ಬೋದು, ನಮ್ಮ ಕರ್ಮಕ್ಕೆ ಅನುಗುಣವಾಗಿ ಆಕಾರ ವಿಶೇಷದಿಂದ ಇದ್ದಾನೆ. ಸೊ ಪುರಾಣ ಪುರುಷ ಇಷ್ಟು ಸಮೀಪವಾಗ ಅಂದ್ರೆ ನಮ್ಮ ಒಳಗೆ ನಮ್ಮ ಜೀವಕ್ಕೆ ಅಷ್ಟು ಸಮೀಪವಾಗಿದ್ದಾನೆ, ಇದ್ದು ಅವರೇ ಮಾಡ್ತಾನೆ ಅಂಬೋ ತಿಳುವಳಿಕೆಯನ್ನ ತಿಳುವಳಿಕೆ ಆಗತ್ತೆ ಅಂತ ಅಲ್ಲಿ ಹೇಳ್ತಾರೆ. ಮತ್ತು ಇದಕ್ಕೆ ಸಂಬಂಧವಾದ ಅನೇಕ ಜನ್ಮದ ಪಾಪಗಳು ಅಂದ್ರೆ ಅದಕ್ಕೆ ನೆಕ್ಸ್ಟ್ 18th 19th ಬರುವಾಗ ಅಲ್ಲಿ ಹೇಳ್ತಾರ ಇದೇ ಇದೇ ಚಿಂತನೆ ಪುರಾಣ ಪುರುಷ ಅಂತ ಹೇಳಿದಾರಲ್ಲ. ಏನು ಪುರಾಣ ಪುರುಷ ಅಂದ್ರೆ ಈ ಮೂರು ಲೋಕ ಅಂದ್ರೆ ಭೂಮಿ ಆಕಾಶ ನೀರು ಮೂರು ಜಾಗ ನಮ್ಗೆ ಗೊತ್ತಿರುವಂತದ್ದು. ಉಳಿದದ್ದು ನಮ್ಗೆ ಬರೋದಿಲ್ಲ. ಮೂರಲ್ಲಿ ಇರುವಂತ ಅನೇಕ ಜೀವರಾಶಿಗಳಲ್ಲಿ ಇದು ಮಾಡ್ತಾನಂತ ಒಂದು ಅರ್ಥ ಆದ್ರೆ ಇದೇ ದೇವರು ಅಂತ ಆದ್ರೆ ನಮಗೆ ಮೂರು ಅವಸ್ಥೆಗಳು ಇಂದಿನ ಹಿಂದೆ ಅನೇಕ ಜನ್ಮದಲ್ಲಿ ಅನೇಕವಾಗಿ ನಾವು ಹುಟ್ಟುತ್ತೀವಿ. ಮುಂದೇನು ಅನೇಕ ಭೂಮಿಯಲ್ಲೂ ಇರಬಹುದು, ಆಕಾಶದಲ್ಲಿ ಸೇರಿಸುವಂತ ಪಕ್ಷಿಯಾಗಿರ್ಬೋದು, ಅಲ್ಲ ಮೀನು ತಿಮಿಂಗಲ ಆ ತರವೂ ನಮ್ಗೆ ಬರಬಹುದು. ಯಾವ ಅವಸ್ಥೆ ಯಾವ ಅವಸ್ಥೆ ಕೊಡಲಿಂದ ಯಾವ ಅವಸ್ಥೆ ಯಾವ ದೇಶ ಎಲ್ಲಿ ಇದ್ರನು ಇವರೇ ಅನೇಕ ರೂಪದಿಂದ ಮಾಡಿಸ್ತಾ ಇದ್ದಾನೆ ಅಂತ ಹೇಳಿದ್ರೆ ಏನಾಗತ್ತ ಅಂತ ಹೇಳ್ತಾರೆ. ಅಲ್ಲಿ ಹೇಳುವಾಗ ಹೇಳ್ತಾರೆ ಮಾಡುವಾಗ ಸ್ವತಂತ್ರ ಸೋ ಕೀಚಕಾರಿ ಪ್ರಿಯ ಅಂದ್ರೆ ಕೀಚಕಾರಿ ಪ್ರಿಯ ಅಂತ ಅಂದ್ರೆ ಬರುತ್ತಲ್ಲ ಕೀಚಕನ ಅಂದ್ರೆ ಹೇಳ್ತಾರೆ ಹಾಗೆ ಭೀಮಸೇನ ದೇವರು ಆ ಒಂದು ಕೀಚಕನನ್ನ ಸಂಹಾರ ಮಾಡ್ತಾರೋ ಹಾಗೆ ಎಲ್ಲವನ್ನು ಸಂಹಾರ ಮಾಡ್ತಾನೆ. ಅಂದ್ರೆ ಅಲ್ಲಿ ಹೇಳುವಾಗ ಹೇಳ್ತಾರೆ ಕಾಮಿ ಕೀಚಕ ಅಂದ್ರೆ ಬೇಸಿಕಲಿ ಯಾಕೆ ಕೀಚಕಾರಿ ಪ್ರಿಯ ಅಂತ ಕೀಚಕಾರಿ ಕೀಚಕನ ಅಡಿ ಶತ್ರುವಾದಂತ ಭೀಮಸೇನ ಅಂತ ಅಲ್ಲಿ ಯಾಕೆ ಭೀಮಸೇನ ನೆನಪನ್ನ ತರ್ತಾರಂದ್ರೆ ಕೀಚಕ ಹೇಳುವಾಗ ಕಾಮಿ ಕೀಚಕ ಕ್ರೋಧಿ ದುಶಾಸನ ಅಂತ ಹೇಳ್ತಾರೆ. ಸೊ ಕಾಮವೇ ಮೂಲವಾಗಿರೋದು. ಸೊ ಕಾಮಿಗೆ ಕಾಲನೇಮಿ ಬರ್ತಾರೆ. ಇಲ್ಲಿ ವಿಶೇಷವಾಗಿ ಆ ಅವತಾರದಿಂದ ಕೀಚಕನನ್ನ ತಂದಿದ್ದಾರೆ ಕಾಮಿ ಕೀಚಕ. ಸೊ ಆ ಕಾಮ ದುಷ್ಟ ಕಾಮಕ್ಕೆ ದೇವರಿಗೆ ಇಲ್ಲಿ ದುಷ್ಟಕಾಮ ಅಂಬುದು ಇದು ಸಾತ್ವಿಕರ ಬಗ್ಗೆ ಹೇಳೋದು. ಸೊ ದುಷ್ಟಕಾಮ ಅಂದ್ರೆ ಇಲ್ಲಿ ದುಷ್ಟಕಾಮ ಏನಾಗತ್ತಂದ್ರೆ ಆ ದೇವರ ನೆನಪು ಬಿಟ್ಟು ಇವನ್ ನೀವು ಕಾಮ್ಯ ಕರ್ಮಗಳನ್ನ ಮಾಡೋದು. ಒಂದು ದೇವರ ಪೂಜೆಯನ್ನೇ ಮಾಡ್ತೀರಿ, ವಿಧಿವತ್ತಾಗ ಮಾಡ್ತೀವಿ, ಬಟ್ ಇರೋ ಏನು ಬಯಸ್ತಾ ಇದ್ದೀರಿ ನನ್ಗೆ ಇದಾಗಬೇಕು ಅದಾಗಬೇಕು ಅಂತ ನಮ್ಮ ಆ ಒಂದು ಕಾಮನೆಗಳನ್ನ ಇಟ್ಟುಕೊಂಡು ವ್ಯಾಪಾರ ರೀತಿ ಇರ್ಬೋದು. ಅವನ ಬಿಟ್ಟ ನಮ್ಗೆ ಗತಿ ಇಲ್ಲ ಅಂತ ನಾವು ಕೇಳುವಂತ ಅಂತ ಕರ್ಮಗಳು ನಾವು ಮಾಡ್ತೀವಿ ಅಂತ ಕರ್ಮಗಳು ಅದೆಲ್ಲ ನಿಲ್ಲಬೇಕು ನಮ್ಗೆ. ಸೊ ಅದಕ್ಕೇನು ಇದಾಗತ್ತೆ. ಸೊ ಅದು ಬರಬೇಕು ಅಂಬೋದಕ್ಕೆ ಈ ಪ್ರಾರ್ಥನಾ. ಆ ದೇವರನ್ನ ಚಿಂತನೆ ಮಾಡುವಾಗ ವಾಯುದೇವರಲ್ಲಿ ನಿಂತು ಅದು ಮಾಡಿಸ್ತಾ ಇದ್ದಾನೆ. ಕೀಚಕಾರಿ ಪ್ರಿಯ ಕವಿಜನ ಗೇಯ ಮಹಾರಾಯ ಅಂತ ಅಲ್ಲಿ 19th 18th 18th ಹೇಳ್ಬಿಟ್ಟು ಅದಕ್ಕೆ ಒಂದು ಎಕ್ಸಾಂಪಲ್ ಕೊಡ್ತಾರೆ. ಸೊ ಹೇಗೆ ದೇವರು ಮಾಡಿಸ್ತಾನೆ ಅಂಬೋದಕ್ಕೆ ಇಲ್ಲಿ ಒಂದು ಅಭಿವಾದನ ಅಂತ ನಮಸ್ಕಾರ ಮಾಡುವಾಗ ತಂದೆ ಮಗ ಇಬ್ರು ಒಂದೇ ಗೋತ್ರ ಒಂದೇ ಇದು ಒಂದೇ ಒಂದು ಕ್ರಮ ಎಲ್ಲವೂ ಸಂಕಲ್ಪ ಕ್ರಮ ಎಲ್ಲರದು ಒಂದೇ ಇರುತ್ತೆ. ಒಂದೇ ಇದ್ರೂ ಕೊನೆಯಲ್ಲಿ ಅವರವರು ತಮ್ಮ ಹೆಸರನ್ನ ಹೇಳಿ ಹೇಗೆ ಮಾಡ್ತಾರೋ ಹಾಗೇನೆ ಇಲ್ಲಿ ತಂದೆ ಮಗ ಎಕ್ಸ್ಟರ್ನಲ್ ಇಲ್ಲಿ ಒಳಗೆ ದೇವರೇ ತಂದೆ ಇಬ್ರು ಮಕ್ಕಳು ದೇವತೆಗಳು ದೈತ್ಯರು ಇವರ ಮೂಲಕವಾಗಿ ಈ ಕರ್ಮಗಳನ್ನ ಎಲ್ಲ ಮಾಡಿದ್ರು ಆ ದೇವತೆಗಳು ಮಾಡುವಂತ ಆ ರೀತಿಯಲ್ಲಿ ಹೋದಾಗ ದೇವರ ಕರ್ಮ ಸಮರ್ಪಣೆ ಬಂದ್ಬಿಡುತ್ತೆ. ಇದು ದೈತ್ಯರ ಮೂಲಕ ಮಾಡುವಾಗ ಏನು ಸಮರ್ಪಣೆನೂ ಆಗೋದಿಲ್ಲ. ಸೊ ಬೇರೆ ಬೇರೆ ಹೆಸರಂತ ಅವ್ರು ಮಾಡೋದು ಅವ್ರದ್ದು ಇವ್ರು ಮಾಡೋದು ಇದು. ಸೊ ಹೀಗೆ ದೇವರೇ ಎಲ್ಲವೂ ಮಾಡಿಸ್ತಾನಂತ 19th ಅಲ್ಲಿ ಹೇಳ್ಬಿಟ್ಟು 20th ಹೇಳ್ತಾರೆ. ಒಂದೊಂದು ವಸ್ತುಗಳಲ್ಲಿ ಇರುವಂತ ಎಲ್ಲರಿಗೂ ಒಂದೇ ರೀತಿಯಾದ ಕರ್ಮ ಇರೋದಿಲ್ಲ. ಒಂದೊಂದು ವಸ್ತುಗಳಲ್ಲಿ ಇವಾಗ ಹೇಳೋದು ಇಲ್ಲಿ ಹೇಳಿದ್ದಾರೆ ಎರಡು ಎಕ್ಸಾಂಪಲ್ ಕಬ್ಬಿಣ ಒಂದು ಉಪಲಕ್ಷಣ. ಕಬ್ಬಿಣ ಮಾತ್ರ ಅಲ್ಲ ಕಬ್ಬಿಣಕ್ಕೆ ಸಂಬಂಧವಾಗಿ ಎಲ್ಲ ಲೋಹಗಳು ಈಗ ಎಲ್ಲವೂ ತಗೊಳ್ಳಿ. ಒಂದೊಂದು ನಮ್ಗೆ ನಾವು ಪಾತ್ರ ಸಿಕ್ಕುವಾಗ ಇದೇ ಪ್ರಿನ್ಸಿಪಲ್ ಅನ್ನೇ ಬಳಸ್ತೇವೆ. ಒಂದೊಂದು ಪಾತ್ರವನ್ನ ಒಂದೊಂದಲ್ಲಿನೂ ತಿಕ್ಕುತ್ತೇವೆ. ಬೆಳ್ಳಿ ಪಾತ್ರಕ್ಕೆ ಸಿಲ್ವರ್ ಪಾಲಿಶ್ ಏನೋ ಇಟ್ಟುಕೊಂಡು ಅದು ಮಾಡ್ಬೇಕು, ಇನ್ನೊಂದು ಪಾತ್ರಕ್ಕೆ ಇನ್ನೊಂದು ಲೋಹಕ್ಕೆ ಇನ್ನೊಂದು, ಒಂದೊಂದಕ್ಕೇನೋ ಇನ್ಸ್ಟ್ರಕ್ಷನ್ ಬರುತ್ತೆ. ಒಂದೊಂದಿನಿಂದ ಆ ಒಂದು ಕಸ ಹೋಗುತ್ತೆ. ಹಾಗೇನೆ ಇಫ್ ಯು ಟೇಕ್ ಭತ್ತ ಮುಂತಾದೆಲ್ಲ ತಕೊಂಡಾಗ ಅದನ್ನೇ ಹೇಗೆ ಶುದ್ಧ ಮಾಡ್ತೀವಿ, ಅದರಲ್ಲಿ ಅಲ್ಲಿ ಇರುವಂತದ್ದು ಲೋಹ ಮುಂತಾದ ಶುದ್ಧ ಮಾಡೋದು ಅಗ್ನಿಯಲ್ಲಿಟ್ಟು ಕೆಲವು ಒಂದೊಂದು ರಸಾಯನ ಒಂದೊಂದು ವಿಷಯದಿಂದ ಆ ಒಂದನ್ನ ಉಪಲಕ್ಷಣೀಯ ತೆಗೆಯುತ್ತೆ. ಹಾಗೇನೆ ಈ ಒಂದು ಧಾನ್ಯಗಳು ಭತ್ತ ಮುಂತಾದೆಲ್ಲ ಒಣಕೆ ಬೀಸುವ ಕಲ್ಲು ಅಂತ ಹೇಳ್ತಲ್ಲ ಅದರಲ್ಲಿ ಇಟ್ಟು ನಾವು ಅದನ್ನ ತೆಗಿತೀವಿ. ಸೊ ಹಾಗೇನೆ ಇಲ್ಲಿ ಏನು ವಿಶೇಷ ಅಂದ್ರೆ ದೇವರು ನಮ್ಮ ಪಾಪಗಳನ್ನ ಹೀಗೇನೆ ಸುಡ್ತಾನೆ. ಇಲ್ಲಿ ಹೇಳುವಂತದ್ದು ಆ ಒಂದು ಬೆಂಕಿ ಹಾಗೆ ದೇವರು ಇದ್ದಾನಂತ. ಸೊ ಬೆಂಕಿಯಾಗೆ ಇದ್ದಾನಂತ ಒಂದೊಂದಲ್ಲಿ ಒಂದೊಂದು ರೂಪದಿಂದ ಒಂದೊಂದು ರಕವಾದ ಅದು ಯಾಕೆ ಇದು ಯಾಕೆ ಹೇಳ್ತಾ ಇದ್ದಾರಂದ್ರೆ ಇಲ್ಲಿ ಒಂದೊಂದಕ್ಕೇನೋ ಮುಂದೆ ಒಂದೊಂದಕ್ಕೇನೋ ಒಂದೊಂದು ಹಿಂದೆನೂ ಬಂದಿದೆ ಅದು. ಏನು ದ್ರವ್ಯ ಎನಿಸುವ ಭೂತ ಮಾತ್ರದಳು ಅಂತ 11ನೇ ಬಂದಿದೆ. ಸೊ ಯಾಕೆ ನಾನು ಹರಿ ಅಂತ ಹೇಳ್ಬಿಟ್ರು ನಾನು ಧ್ಯಾನ ಮಾಡ್ತೀನಿ ಇಷ್ಟು ಯಾಕೆ ಅಂದ್ರೆ ಇಲ್ಲ ಒಂದೊಂದಕ್ಕೆ ಒಂದೊಂದು ಇರತ್ತೆ ಸ್ಪೆಸಿಫಿಕ್ ವಿಶೇಷ ಇರುತ್ತೆ. ಹಾಗೆ ಭತ್ತಕ್ಕೆ ಒಂದಿದ, ಲೋಹಕ್ಕೆ ಒಂದಿದ, ಇನ್ನೊಂದು ಮೆಟೀರಿಯಲ್ ಇನ್ನೊಂದು ಮೆಟೀರಿಯಲ್ಗೆ ಇನ್ನೊಂದಿದೆಯೋ, ಹಾಗೆ ಒಂದೊಂದು ಒಂದೊಂದು ವಿಶೇಷ ಅದೇನು ಜನರಲ್ ಆಗಿ ಹೇಳ್ಬೋದು, ಬಟ್ ವಿಶೇಷ ಹೇಳಿದಾಗೆ ಇನ್ನು ಚಂದಾಗೆ ಒಂದೇ ಪೌಡರ್ ಇಟ್ಕೊಂಡು ಎಲ್ಲವೂ ತೊಳಿಬಹುದು ನಾವು. ಇದ್ರನ್ನ ಒಂದೊಂದು ಪ್ರತ್ಯೇಕ ಇದ್ರೆ ಅದು ಚಂದ ಇಟ್ ರಿಫ್ಲೆಕ್ಟ್ ಆಯಾ ಪಾತ್ರ ಆಯಾದಿಂದ ಶುದ್ಧ ಆಗುತ್ತೋ ಹಾಗೆ ಒಂದೊಂದು ಆಗತ್ತ ಅಂತ ಇಲ್ಲಿ ಹೇಳ್ಬಿಟ್ಟು ನೆಕ್ಸ್ಟ್ ದೇವತೆಗಳ ವಿಷಯಗಳನ್ನ ಇಲ್ಲಿ ಹೇಳ್ತಾರೆ. ವಿಷಯಗಳು ಹೇಳುವಾಗ ದೇವರೇ ಎಲ್ಲದಕ್ಕೆ ಆಧಾರ ಅಂತ ನಾವು ತಿಳ್ಕೋಬೇಕು. ಹೇಗೆ ಅಂದ್ರೆ ಒಂದು ದೊಡ್ಡ ಜಲರಾಶಿಯಲ್ಲಿ ಆ ಒಂದು ಅನೇಕ ಅನೇಕ ಜಲಚರ ಪ್ರಾಣಿಗಳು ಹೇಗಿರುತ್ತೋ, ಜಲಚರ ಪ್ರಾಣಿಗಳು ನಮ್ಗೆ ಕಾಣುತ್ತಂದ್ರೆ ಆ ಜಲ ಒಂದು ಆಸ್ತಿಯಾಗಿರಬೇಕು, ಅದು ಸುಖವಾಗಿ ಎಲ್ಲವೂ ಚಲನೆ ಮಾಡ್ತಾ ಇದೆ. ಹಾಗೇನೆ ಇಲ್ಲಿನೂ ದೇವತೆಗಳು ಹಾಗೆ ಇರ್ತಾರೆ ಈ ಲೋಕದಲ್ಲಿ. ಮೋಕ್ಷಕ್ಕೆ ಹೋದ ನಾವು ದೇವತೆ ಎಲ್ಲರೂ ಹಾಗೆ ದೇವರು ಎಂಬುವ ನೀರಲ್ಲಿ ನಾವು ಸುಖವಾಗಿ ನಮ್ಮ ನಮ್ಮ ಕರ್ಮಕ್ಕನುಗುಣವಾಗಿ ನಮ್ಮ ನಮ್ಮ ಸ್ವಭಾವ ಅಲ್ಲಿ ಸ್ವಭಾವ ಸ್ವಭಾವಕ್ಕನುಗುಣವಾಗಿ ನಾವು ಆರಾಮಾಗಿ ಚಂದಾಗಿ ಸುಖದಿಂದ ನಾವು ಇರ್ತೀವಿ ಅಂತ ದೇವತೆಗಳು ಯಾವತ್ತು ಇಲ್ಲಿನೂ ಹಾಗೆ ಅವರು ಇರ್ತಾರೆ ಅಂತ ಅದು ಹೇಳ್ತಾರೆ. ಅದು ಹೇಳಿದ ಮೇಲೆ ವಿಶೇಷವಾಗಿ ಇದು ಇದು 22ನೇ ಪದ್ಯಕ್ಕೆ ವ್ಯಾಪ್ತೋಪಾಸಕರಿಗೆ ಮೇನ್ ಆಗಿ ಹೇಳಿದ್ದು, ವ್ಯಾಪ್ತೋಪಾಸಕರು ಹಾಗೆ ಎಲ್ಲಾ ಕಡೆನು ಭಗವಂತನನ್ನ ಸಮನ್ವಯ ಪೂಜೆ ಅಂತ ಮಾಡ್ತಾರಂತ. ಸಮನ್ವಯ ಪೂಜೆ ಅಂದ್ರೆ ಎಲ್ಲಾ ಕಡೆನು ಅವ್ರಿಗೆ ವ್ಯಾಪ್ತೋಪಾಸಕರಿಗೆ ಒಂದು ಪ್ರತೀಕ ಇತ್ತು, ಅವ್ರು ಮಾಡಬೇಕು ಎಲ್ಲವೂ ಅವ್ರಿಗೆ ಪ್ರತೀಕ. ವಿಭೂತಿ ಸಂಧಿಯಲ್ಲಿ ಬಂದಿದ್ದಲ್ಲ ಹಾಗೆ ಎಲ್ಲ ಪ್ರತೀಕದಲ್ಲಿನೂ ಅಲ್ಲಿ ಅವ್ರು ನೋಡ್ತಾ ಇರ್ತಾರೆ. ಆ ಅನುಸಂಧಾನದಿಂದ ದೇವರನ್ನ ಸಮನ್ವಯ ಮಾಡ್ತಾರೆ. ಸಮನ್ವಯ ಹೇಗೆ ಅಂದ್ರೆ ಆ ಪದಾರ್ಥದಲ್ಲಿ ಇರುವಂತಹ ರೂಪ ದೇವರ ರೂಪ, ಮತ್ತು ತಮ್ಮ ತಮ್ಮ ಒಳಗೆ ತಮ್ಮ ಒಳಗೇನ ತಮ್ಮ ಒಳಗೆ ಇರುವಂತ ಎಲ್ಲಾ ದೇವತೆಗಳು, ಮುಖ್ಯವಾದ ಮುಖ್ಯ ಪ್ರಾಣ ಲಕ್ಷ್ಮೀ ದೇವಿ ಆ ಒಂದು ಆ ಪ್ರತೀಕದಲ್ಲಿ ಅವರಲ್ಲಿ ಇರುವಂತಹದ್ದು, ಮತ್ತು ಬಿಂಬರೂಪನಾಗ ಅವನಿರೋದು, ಈ ಮೂರಲ್ಲಿ ಇರುವಂತದ್ದು ಐಕ್ಯ ಸಮನ್ವಯ ಮಾಡಿ ಆ ಬಿಂಬನಲ್ಲಿ ಅಂದ್ರೆ ಜೀವನ ಸ್ವರೂಪದಲ್ಲಿ ಇರುವಂತ ಬಿಂಬನಲ್ಲಿ ಯಾವಾಗ್ಲೂ ಕಂಟಿನ್ಯೂಸ್ ಐಕ್ಯ ಮಾಡಿ ಪೂಜೆ ಮಾಡ್ತಾರಂತ. ಒಂದಾದ್ರೆ ನಮಗೇನು ಅದೇ ಸಮನ್ವಯ ಪೂಜೆ ನಾವು ಮಾಡಬೇಕು. ನಾವು ಮಾಡುವಂತ ಪೂಜೆಗಳಲ್ಲಿನೂ ಈ ಸಮನ್ವಯ ಅಂದ್ರೆ ಬಿಂಬದಲ್ಲಿ ಐಕ್ಯ ಚಿಂತನೆ, ಬಿಂಬದಲ್ಲಿ ದೇವರ ರೂಪಗಳೆಲ್ಲ ತಂದು ನನ್ನ ಒಳಗೆ ಅಂತ ಮಾತ್ರ ಇಲ್ಲ, ನನ್ನ ಬಿಂಬನ ಆ ಒಂದು ಜೀವನ ಒಳಗಿರುವಂತ ಬಿಂಬನಲ್ಲಿ ಐಕ್ಯ ಮಾಡೋದು, ಸಮನ್ವಯ ಮಾಡೋದು ಅಂತ ಸಮನ್ವಯ ಪೂಜೆ ಬಗ್ಗೆ ವಿಸ್ತಾರವಾಗಿ ಹೇಳ್ತಾರೆ. ಅದ್ರ ಜೊತೆಯಲ್ಲಿ ಸಮನ್ವಯ ಪೂಜೆಯನ್ನ ಹೇಳ್ಬಿಟ್ಟು ದೇವತೆಗಳು ಮಾಡುವಂತದ್ದು ಹೇಳಿ ಆ ಉತ್ತಮ ಅದೇ ಹೇಳುವ ಉತ್ತಮ ಜೀವನ್ಮುಕ್ತನ ಇದನ್ನ ಈ ತರ ಒಂದು ಮಾಡುವವನ ಮೋಕ್ಷಾನ್ವೇಷಿಗಳಲ್ಲಿ ಉತ್ತಮ ಅಂದ್ರೆ ಪೂರ್ತಿಯಾಗಿ ಮಾಡುವವನು ಚತುರ್ಮುಖನೇ ಆಗ್ತಾನೆ. ಬಿಕಾಸ್ ಅವನ ವ್ಯಾಪ್ತಿಯೂ ದೊಡ್ಡದು, ಸೊ ಎಲ್ಲಾ ಕಡೆ ಕಂಪ್ಲೀಟ್ ಆಗಿ ಬ್ರಹ್ಮಾಂಡದಲ್ಲಿ ಬ್ರಹ್ಮಾಂಡಕ್ಕೆ ಹೊರಗೆ ಇರುವಂತ ಆವರಣದಲ್ಲಿ ಪೂರ್ತಿಯಾಗಿ ಮಾಡುವವನು ಅವೇ ಇದ್ದಾನೆ ಅವನು ಹೇಳಿ ನಾವು ಯತ್ಕಿಂಚಿತ್ ನಮ್ಮ ಯೋಗ್ಯತೆಗೆ ಅನುಗುಣವಾಗಿ ನಾವು ಮಾಡುವ ಪೂಜೆಯಲ್ಲಿ ಇರಬೇಕು ಅಂತ ಹೇಳ್ತಾರೆ. ಮತ್ತು ದೇವರಲ್ಲಿ ಏನೇ ಮಾಡ್ಬೇಕು ಅಂದ್ರೂ ನಾವು ಇನ್ಸಿಸ್ಟ್ ಅದು ಇನ್ನು ಚಂದಾರ್ಗೆ ವೈರಾಗ್ಯ ಭಕ್ತಿಯಿಂದ ಮಾಡಿ, ವೈರಾಗ್ಯ ಅಂದ್ರೆ ವಿಷ್ಣುವಲ್ಲಿ ಆಸಕ್ತಿ ಇಟ್ಟು ಏನು ಕೇಳದಂತೆ ದೇವರನ್ನ ಪ್ರಾರ್ಥ. ಇವಾಗ ನಮ್ಗೆ ಆಗ್ತಾ ಇಲ್ಲ ಅದು, ದಟ್ ಶುಡ್ ಬಿ ಅವರ್ ಗೋಲ್. ದೇವರಲ್ಲಿ ಭಕ್ತಿ ವೈರಾಗ್ಯದಿಂದ ಆ ಪೂಜೆಗಳನ್ನ ಮಾಡಿ ಯೋಗ್ಯ ಅಯೋಗ್ಯ ಯಾವ್ದು ಯೋಗ್ಯ ಯಾವ್ದು ಅಯೋಗ್ಯ ಅಯೋಗ್ಯ ಅಂದ್ರೆ ಯಾವ್ದು ಯೋಗ್ಯ ಯೋಗ್ಯಕ್ಕೆ ವಿರುದ್ಧವಾಗಿ ಅಯೋಗ್ಯವಾಗಿ ಯಾ ರಸಗಳಿಗೆ ಏನೇನು ಸಮರ್ಪಣೆ ಅಂದ್ರೆ ಬೇಸಿಕಲಿ ವಿಧಿ ನಿಷೇಧಗಳು ಹೇಗೆ ಹೇಗೆ ಅಂತ ಎಲ್ಲ ಚೆನ್ನಾಗಿ ತಿಳ್ಕೊಂಡು ಮಾಡು ಅಂತ ಹೇಳ್ಬಿಟ್ಟು ಆಮೇಲೆ ಎರಡು ಮುಖ ಅನ್ವಯ ವ್ಯತಿರೇಕ ಪೂಜೆ ಅಂತ ಎರಡು ಸಮನ್ವಯ ಪೂಜೆ ನೋಡಿದ್ದೀವಿ, ಅನ್ವಯ ವ್ಯತಿರೇಕ ಇದು ಎರಡನ್ನು ಹೇಳ್ತಾರೆ. ಅನ್ವಯ ವ್ಯತಿರೇಕ ಅಂದ್ರೆ ಬೇರೆ ಒಂದು ಇಲ್ಲ, ವ್ಯತಿರೇಕ ಅಂದ್ರೆ ಡಿಫ್ರೆಂಟ್ ಅಂತ ಅರ್ಥ. ಡಿಫ್ರೆಂಟ್ ಅಂದ್ರೆ ಏನು, ಅಧಿಷ್ಠಾನಗಳಲ್ಲಿ ಭೇದ ಅಂದ್ರೆ ನಾವು ಪೂಜೆ ಮಾಡುವಾಗ ಪುಷ್ಪ ಇಟ್ಟುಕೊಳ್ತೀವಿ, ಪುಷ್ಪ ಬೇರೆ, ಗಂಧಂ ಸಮರ್ಪಯಾಮಿ ಅಂತ ಪುಷ್ಪ ಹಾಕಲ್ಲ. ಆಮೇಲೆ ಇದೇನು ಗಂಧಂ ಸಮರ್ಪಯಾಮಿ, ಆಮೇಲೆ ಧೂಪಂ ಸಮರ್ಪಯಾಮಿ, ದೀಪಂ ಸಮರ್ಪಯಾಮಿ, ಪುಷ್ಪಂ ಸಮರ್ಪಯಾಮಿ, ನೈವೇದ್ಯಂ ಸಮರ್ಪಯಾಮಿ ಅಂತ ಹೇಳುವಾಗ ಅದಕ್ಕೆ ಏನೇನು ಹಾಕ್ಬೇಕು ಹಾಕ್ತೇವೆ, ಇಲ್ಲದಿದ್ದರೆ ನೀರಿಂದ ಕೊಟ್ಟು ಬಿಡ್ತೀವಿ. ಸೊ ಅಧಿಷ್ಠಾನಗಳು ಬೇರೆ ಬೇರೆ ಆಗಿದ್ದ ಅಂತ ತಿಳ್ಕೊಳ್ಳಿ. ಅಧಿಷ್ಠಾನದಲ್ಲಿ ಭೇದ, ಪುಷ್ಪ ಬೇರೆ, ಪುಷ್ಪದಲ್ಲಿ ಗಂಧ, ಪುಷ್ಪದಲ್ಲಿ ವಾಸನೆ, ಸುವಾಸನೆ ಇರುತ್ತೆ, ಒಂದೊಂದನ್ನು ಬೇರೆ ಬೇರೆ ಪದಾರ್ಥಗಳಲ್ಲಿ ಅವನಿಟ್ಟಿರುವಂತ ಧರ್ಮಗಳು ಬೇರೆ ಅಂತ ತಿಳ್ಕೊಳ್ಳೋದು. ಆ ಧರ್ಮದಲ್ಲಿ ಇರುವಂತ ರೂಪ ಒಂದೇ, ಅದು ಅನ್ವಯ. ವ್ಯತಿರೇಕ ಇಲ್ಲದ ಅನ್ವಯ ಮಾಡೋದು ಯಾವುದು, ದೇವರ ರೂಪದಲ್ಲಿ. ದೇವರ ರೂಪ ಒಂದೇ ಅಂಬೋದು, ಆ ದೇವರ ರೂಪದಲ್ಲಿ ವ್ಯತ್ಯಾಸ ಮಾಡದೆ ಅನ್ವಯ ಮಾಡುವ ಎಲ್ಲಾ ಕಡೆನೂ ಇರುವವನು ಈ ವಸ್ತುಗಳ ಎಲ್ಲದಲ್ಲಿನೂ ನಾರಾಯಣನೇ ಇದ್ದಾನೆ ಹೀಗೆ ತಿಳ್ಕೊಳ್ಳೋದು. ಅನ್ವಯ ಆದ್ರೆ ವ್ಯತಿರೇಕ ಒಂದೊಂದು ವಸ್ತು ಪೃಥಕ್ ಒಂದೊಂದು ಅವ್ರು ಮಾಡಿದ ಒಂದೊಂದು ವಸ್ತು ಬೇರೆ ಬೇರೆ ವಸ್ತುಗಳಲ್ಲಿ ಭೇದ, ಅಲ್ಲಿ ಇರುವಂತ ಅಂತರ್ಯಾಮಿ ಭಗವಂತನಲ್ಲಿ ಒಂದು ಅನ್ವಯ. ಹಾಗೆ ವ್ಯತಿರೇಕ ಅಂದೆಯ ಪೂಜೆಯಿಂದ ಇದನ್ನ ಚೆನ್ನಾಗಿ ತಿಳಿದು ಮಾಡಬೇಕು, ಎಲ್ಲಾ ಕಡೆನೂ ಇದು ಮಾಡಬೇಕು ಅಂಬುದನ್ನ ನಮ್ಗೆ ಸುಮಾರು ಒಂದು 24 ರಿಂದ 26 ತನಕ ಇದು ಹೇಳ್ಬಿಟ್ಟು ನೆಕ್ಸ್ಟ್ ಇದು ಆದ ಮೇಲೆ ಭಗವಂತನನ್ನ ಪೂಜೆ ಮಾಡೋದು ಒಂದಾದ್ರೆ ಭಗವಂತನನ್ನ ಪೂಜೆ ಮಾಡ್ಲಿಕ್ಕೆ ಡೈರೆಕ್ಟ್ ಆಗ ನಾವು ನಮ್ಗೆ ಬರೋದಿಲ್ಲ, ಒಂದು ಪ್ರತೀಕವನ್ನ 5ನೇ ಸಂಧಿಯಲ್ಲಿ ಹೇಳಿದಂತ ಪ್ರತೀಕವನ್ನ ಇಟ್ಟು ಮಾಡಬೇಕು ಅಂತ ಹೇಳ್ತಾರೆ. ಪ್ರತೀಕ ಯಾವ್ದು ಅಂತ ಇದು ವಿಸ್ತಾರವಾಗಿ ಇದು ಬೇಸಿಕಲಿ 27th ನಿಮ್ಗೆ ಅಪ್ ಟು 31 ತಕೊಂಡ್ರೆ ತಂತ್ರಸಾರ ಸಂಗ್ರಹದಲ್ಲಿ ಹೇಳಿರುವಂತ ಇದು ತಂತ್ರಸಾರ ಸಂಗ್ರಹದಲ್ಲಿ ಹೇಳಿರುವಂತ ಕಂಟೆಂಟ್ಸ್ ಆರ್ ರಾದರ್ ಯು ಕ್ಯಾನ್ ಈವನ್ ಟೇಕ್ ಇಟ್ ಚಕ್ರಾಬ್ಜ ಮಂಡಲದಲ್ಲಿ ಇರುವಂತದ್ದು ಅದನ್ನು ಇಲ್ಲೇ ಬರುತ್ತೆ. ಚಕ್ರಾಬ್ಜ ಮಂಡಲದ ವಿಶೇಷ ಆರ್ ತಂತ್ರಸಾರ ಸಂಗ್ರಹದಲ್ಲಿ ಮಂತ್ರಭಾಗ ಇಲ್ಲ, ಫಸ್ಟ್ ಎರಡು ತಂತ್ರಸಾರ 1, 2, 1 and 2 ಇದೆಲ್ಲ ಅದಲ್ಲಿ ಇರುವಂತದ್ದು. ಈ ಪ್ರತಿಮೆಗಳು ಜಡ ಪ್ರತಿಮೆ ಎಷ್ಟೆಷ್ಟು, ಆಮೇಲೆ ಚೇತನ ಪ್ರತಿಮೆ ಎಷ್ಟೆಷ್ಟು, ಚೇತನದಲ್ಲಿ ಯಾಗ ಯಾಗ ನಮಸ್ಕಾರ ಹಿರಿಯರಿಗೆ ಮಾಡುವ ನಮಸ್ಕಾರ ಅಥವಾ ನಮಸ್ಕಾರ ಅಂದ್ರೆ ಏನು, ಮತ್ತು ಸ್ತ್ರೀಯರಿಗೆ ಮಾಡುವಾಗ ಯಾವ ರೀತಿಯಿಂದ, ಪುರುಷರಿಗೆ ಮಾಡುವಾಗ ಯಾವ ರೀತಿಯಿಂದ ಮಾಡಬೇಕು ಚಿಂತನೆ, ಮತ್ತು ಜಡಗಳಲ್ಲಿ ಬರುವಾಗ ಛಲ ಪ್ರತಿಮೆಯೇ ಶ್ರೇಷ್ಠ ಅಂತ ಹೇಳ್ತಾರೆ. ಅದು ಬಿಟ್ಟು ನಾವು ಜಡ ಪ್ರತಿಮೆಗಳಲ್ಲಿ ಮಾಡ್ತೀವಿ, ಜಡ ಪ್ರತಿಮೆಗಳಲ್ಲಿ ಇರುವಂತ ಸಹಜವಾಗಿ ಇರುವಂತ ಸಹಜ ಅಂತ ಬರುವಾಗ ಅಲ್ಲಿನೂ ವೆರೈಟಿ ಇದೆ. ಸಹಜ ಅಂತ ಹೇಳುವಾಗ ನೀವು ಗಂಗಾತಿಯ ತಟಕ್ಕೆ ಹೋಗಿ ಮಾಡೋದು ಒಂದು ಅಲ್ಲಿ ಆವಾಹನ ಎಲ್ಲ ಮಾಡಲ್ಲ, ಅಲ್ಲಿನೂ ಸಹಜ ಆಗುತ್ತೆ. ಮತ್ತು ನಿಮ್ಮ ಸಾಳೆ ಗ್ರಾಮದಲ್ಲಿ ಆಗುತ್ತೆ. ಇನ್ನೊಂದು ಎಲ್ಲಿ ಆಗುತ್ತೆ ಸಹಜ ಅಂದ್ರೆ ಪರ್ವತ, ಮೇರು ಪರ್ವತ, ಮಂದರಗಿರಿ, ಹಿಮಾಚಲ, ಈ ತರ ಎಲ್ಲ ಪರ್ವತಗಳು ವಿಶೇಷವಾಗಿರುತ್ತೆ. ಆ ದೊಡ್ಡ ದೊಡ್ಡ ಪರ್ವತಗಳಲ್ಲಿ ಅಲ್ಲಿ ಮಾಡುವಂತದ್ದು ಈ ಸಹಜ ಅಂಬೋದಲ್ಲಿನೂ ವೆರೈಟಿ ವಿಭೂತಿಯಲ್ಲಿ ಸತ್ಯಲ್ಲಿ ಹೇಳಿದ್ದಾರೆ. ಇಲ್ಲಿ ಅಲ್ಲಿ ಇರುವಂತಹ ವೆರೈಟೀಸ್ ಅನ್ನು ತಿಳಿಸ್ತಾರೆ. ಮತ್ತು ಸಹಜ ಮತ್ತು ಆಹಿತ ಅಂತ ಬರುವಾಗ ಆಹಿತ ಅಂದ್ರೆ ಅಲ್ಲಿನೂ ವ್ಯತ್ಯಾಸ ತಿಳಿಸ್ತಾರೆ. ಒಂದು ದಾರುಮಯಿ ಅಂತ ಹೇಳುವಾಗ ಬರೀ ಒಂದು ಒಂದು ಏನು ಮರದಿಂದ ಆದ ವಿಗ್ರಹಗಳು ಒಂದು ಆದ ಇನ್ನೊಂದು ದಾರುಮಯಿ ಅಂತ ಹೇಳುವಾಗ ಮರದ ಆ ಒಂದು ಕಟ್ಟಿಗೆಗಳನ್ನ ಬಳಸಿ ಆ ಬೆಂಕಿ ಎಲ್ಲಿಂದ ಬರುತ್ತೆ, ಕಟ್ಟಿಗೆಯಿಂದ ತಾನೇ ಬರುತ್ತೆ. ಸೊ ಆ ಒಂದು ಯಜ್ಞಕ್ಕೆ ಇರುವಂತ ಕಟ್ಟಿಗೆಗಳು ಏನು, ಆ ಕಟ್ಟಿಗೆಯಿಂದ ಬರುವಂತ ಬೆಂಕಿ ಅಂದ್ರೆ ಹುತರೂಪದಿಂದ ಕೃತರೂಪ ಹುತರೂಪ ಅಂತ ಎರಡು ಪ್ರತೀಕ ಬರುತ್ತೆ. ಅಗ್ನಿಯಲ್ಲಿ ಮಾಡುವಾಗ ಹುತಾಗ್ನಿ ಅಂತ ಬರುತ್ತೆ. ಆ ಕೃತ ಪ್ರತೀಕ ಅಂದ್ರೆ ಆ ಒಂದು ಟಂಕಿ ಆ ಆಯುಧದಿಂದ ಕೆತ್ತಿ ಅವ್ರು ಮಾಡ್ತಾರೆ. ಅದು ಆ ಮರದಿಂದ ಒಂದು ಆಕಾರ ವಿಶೇಷವನ್ನ ಮಾಡಿ ಯಾವ ಮರ ಸೆಲೆಕ್ಟ್ ಮಾಡಬೇಕು, ಹ್ಯಾಗ್ ಮಾಡ್ಬೇಕು, ಅದರಿಂದ ಒಂದು ಪಿಕ್ಚ ಇದು ಪೂರಿ ನಮ್ಗೆ ಪೂರಿ ಜಗನ್ನಾಥ ಅಂತದ್ದೆಲ್ಲ ಹೇಳ್ತಾರೆ. ಆ ತರ ಆ ಒಂದು ವುಡ್ಡಿನಿಂದ ಮಾಡುವಂತದ್ದು ಹೀಗೆ ಹಾಗೆ ಶೈಲ ಅಂತ ಬರೋ ಶೈಲಿ ಅಂತ ಬರುವಾಗ ಕಲ್ಲಿನಿಂದ ಮಾಡುವಂತ ದೇವಸ್ಥಾನದಲ್ಲಿ ಇರುವಂತ ಒಂದಾದ್ರೆ ಇನ್ನೊಂದು ಶೈಲಗಳು ಅಂತ ಬರುವಂತ ಪರ್ವತಗಳು. ಯು ಡೋಂಟ್ ಹ್ಯಾವ್ ಟು ಡೂ ಎನಿಥಿಂಗ್, ಅದು ಅದು ಬ್ರಹ್ಮದೇವರೇ ಮಾಡಿ ಇಟ್ಬಿಟ್ಟಿದ್ದಾನೆ ಅಲ್ಲಿ ಅಲ್ಲೆಲ್ಲ ಕೆಲವು ಮೌಂಟನ್ಸ್ ಪರ್ವತ ತಿರುಪತಿ ಮುಂತಾದೆಲ್ಲ. ಸೊ ಅಲ್ಲಿ ಏನು ಚಿಂತನೆ, ಸೊ ಹೀಗೆ ಎರಡು ಎರಡಾಗೆ ಅದಲಿನೂ ಅದಲಿನೂ ಹ್ಯಾಗೆ ಹ್ಯಾಗೆ ಮಾಡಬೇಕು ಅಂತ ಪೂರ್ತಿಯಾಗಿ ತಂತ್ರಸಾರದಲ್ಲಿ ಇರುವಂತದ್ದು ಕೊಟ್ಟುಬಿಟ್ಟು ಕೊನೆಯಲ್ಲಿ ಹೇಳ್ತಾರೆ. ಇಷ್ಟು ವಿಷಯಗಳು ಧ್ಯಾನಕ್ಕೆ ಇರುವಾಗ, ಧ್ಯಾನ ಅಂದ್ರೆ ಎರಡು ಆಗತ್ತೆ, ಧ್ಯಾನ ಅಂದ್ರೆ ಆತ್ಮ ಹಾಕಿ ಕೂಡೋದು ಒಂದಾದ್ರೆ ಅದು ಕಂಟಿನ್ಯೂಸ್ 24/7 ನಮ್ಗೆ ಆಗೋದೇ ಇಲ್ಲ. ಅಟ್ ಬೆಸ್ಟ್ ಒಂದು 1 hour, ಆದ್ರೆ ಜಾಸ್ತಿ 1 hourಲೂ ಕಾನ್ಸಂಟ್ರೇಷನ್ ಇಸ್ ವೆರಿ ಲೆಸ್. ಅದರ್ ಟೈಮ್ಲಿ ಈ ಚಿಂತನೆ ಮನಸ್ಸಲ್ಲಿ, ಚಿಂತನೆ ಎಂಬುದು ಎರಡು ರೂಪ ಆಗುತ್ತೆ. ಒಂದು ಚಿಂತನೆ ಎಂಬುದು ಕ್ರೋಸ್ ಅಂಡ್ ಮನನ ಅಂತ ಹೇಳ್ತೀವಲ್ಲ, ಮನನ ಮಾಡೋದು ಒಂದು ರೀತಿ, ಮನನ ಕ್ರೋಸ್ ಅಂಡ್ ಕಾನ್ಸ್ ಚಿಂತನೆ ಮಾಡಿ ಹೀಗಿರ್ಬೋದು ಹಾಗಿರ್ಬಾರ್ದು ಮಾಡೋದು ಒಂದು ರೀತಿ ಆದ್ರೆ ಅದರಿಂದ ಒಂದು ಶ್ರವಣ ಮನನಾದಿಂದ ನಿಶ್ಚಿತವಾದ ಒಂದು ವಿಷಯ ನಿಶ್ಚಯ ಆಗಿರ್ಬೇಕು, ದೃಢ ಆದ ಒಂದು ವಿಷಯ ಅದು ಜ್ಞಾನ ಆಗತ್ತೆ. ಜ್ಞಾನಕ್ಕೆ ಮುಂಚೆ ಬರೋದು ಮನನ ಆಗತ್ತೆ, ಜ್ಞಾನಕ್ಕೆ ಬಂದ ಮೇಲೆ ಅದು ರೈತವೇ ಯೋಚನೆ ಮಾಡೋದು. ಆ ಚಿಂತನೆಯನ್ನ ಇಲ್ಲಿ ಹೇಳ್ತಾರೆ. ಆ ಚಿಂತನೆ ಮಾಡೋದು ನಮ್ಗೆ ಉಪಾಸನೆಯಲ್ಲೇ ಬಂದ್ಬಿಡತ್ತೆ, ನಮ್ಗೆ ಅದು ಮಾಡಬೇಕು. ಅದು ಮಾಡದೆ ಬರೀ ಏನೋ ಪೂಜೆ ಅಂತ ಒಂದು ತಿಳ್ಕೊಳ್ಳೋದೇ ಮಾಡಿದ್ರೆ ಫಲ ಇಲ್ಲ. ಫಲ ಇಲ್ಲ ಅಂದ್ರೆ ತುಂಬಾ ಅಲ್ಪ ಫಲ, ಲೌಕಿಕ ಫಲವನ್ನ ಶಾಸ್ತ್ರಕಾರರು ಫಲ ಇಲ್ಲ ಅಂತಾನೆ ಕರೀತಾರೆ. ಬಿಕಾಸ್ ಇಟ್ ಮೇಕ್ಸ್ ಯು ರೊಟೇಟ್ ಇನ್ ಸಂಸಾರ. ಸೊ ಹೀಗೆ ಧ್ಯಾನಕ್ಕೆ ತುಂಬಾ ಬೆಲೆ ಕೊಟ್ಟು ಧ್ಯಾನ ಮಾಡಲೇಬೇಕು. ಒಂದು ನಿಮಿಷ ಅದನ್ನು ಧ್ಯಾನ ಮಾಡ್ಲಿಕ್ಕೆ ಆ ಒಂದು ನಾವು ಕಲಿಬೇಕು ಅಂಬುದನ್ನೇ ಈ ಸಂಧಿಯಲ್ಲಿ ಕೇಳಿದ್ದಾರೆ. ಅದಕ್ಕೆ ಕರೆಕ್ಟ್ ಆಗ 11th ಸಂಧಿ ಏಕಾದಶ ಸ್ಥಾನ ಅಂತ ಬರುತ್ತಲ್ಲ ಅದನ್ನು ಕೊಟ್ಟಿದ್ದಾರೆ ಅಂಬಲ್ಲಿ ಕೃಷ್ಣಾರ್ಪಣೆ.